हयग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनम् स्वनाम ग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासम् शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीला कराच्छिता अनंत लीला गोपाल पालितान् विद्यापयो निधीन् वंदे ब्रह्म विद्या गुरुन् मम ब्रह्मचर्य हरि प्रीति सुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराज पद द्वंद्व वारिजा सक्त मानसान् विश्वप्रिय गुरुन् वंदे मंदोहं देवि शुद्धये। सत्यं सत्यं पुनः सत्यं विष्णुतीर्थ प्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। गोप्रकरसङ्काशं गोपालार्चनतत्परं गोदेववन्द्यपादाब्जं गोपालाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। हरिकथामृतसार गुरुगळकरुणदिन्दापनितुपेडुवे परम भगवद्भक्तरिदनादरदि केळुवदु श्री गुरुभ्यो नमः। हरि ओम्। निन्ने नोडिदंते दासरायर मातिनल्लि सुंदर स्वयं व्यक्तवु चिदानंद रूपगळेंबुवनु ಎಲ್ಲಾದರೆ ಸ್ವಯಂ ವ್ಯಕ್ತ ಸ್ಥಳ ಇರುತ್ತೋ ಅಲ್ಲಿರುವ ಮೂರ್ತಿ ಅದು ದೇವರೇ ಸಾಕ್ಷಾತ್ ನಿಂತಿದ್ದಾರೆ, ಅದು ಮೂರ್ತಿ ಅಲ್ಲ ಅಂತ ಹೇಳತಕ್ಕಂಥವರು ಹೇಳಿದೆ ನಿನ್ನೆ. ಈ ವಿಷಯ ಹೇಳಲಿಕ್ಕೆ ಕಾರಣ ತುಂಬ ಜನ ಹಾಗೆ ತಿಳಿದಿದ್ದಾರೆ. ಅದಕ್ಕೆ ತಕ್ಕಂತೆ ಅಲ್ಲಿರತಕ್ಕಂಥ ಅರ್ಚಕರೇ ಆಗಲಿ ಯಾರೇ ಆಗಲಿ ಅವರವರ ಅನುಭವಗಳನ್ನು ಹೇಳಿಕೊಳ್ಳುವುದು ಇದೆ. ನಾವು ದೇವರನ್ನು ಮುಟ್ಟುವಾಗ ಕೈಕಾಲೆಲ್ಲ ಮೃದುವಾಗಿದ್ದಂತೆ ನಮಗೆ ಸ್ಪರ್ಶ ಆಗೋದು, ಕೂದಲು ಸ್ಪರ್ಶ ಆಗೋದು, ದೇವರ ಮೈಯಿಂದ ಬೆವರು ಬಂದಂತೆ ಬರೋದು, ಇವೆಲ್ಲ ಆಗ್ತಾ ಇದೆ ಅಂತ ಅವರವರ ಅನುಭವಗಳೆಲ್ಲ ಹೇಳ್ತಾ ಹೋದದ್ದು ಇದೆ. ಇವುಗಳಿಂದ ಅವರು ನಿರ್ಣಯ ಮಾಡುವುದೇನು ಅಂದರೆ ಇದು ಸಾಕ್ಷಾತ್ ಭಗವದ್ ರೂಪ, ಭಗವಂತ ರಾಮಕೃಷ್ಣಾದಿ ರೂಪದಲ್ಲೇ ತನ್ನ ಮೈಯಿಂದ ಬೆವರು ಮೊದಲಾದ್ದನ್ನು ಸೃಷ್ಟಿ ಮಾಡಿ ತೋರಿಸಿದ್ದು ಏನು ಆಶ್ಚರ್ಯ ಅಲ್ಲ. ಇದಕ್ಕೆ ನಮ್ಮ ತರ್ಕ ಅಲ್ಲದೆ ಇದಕ್ಕೆ ತರ್ಕ ಮೂಲ ಅಲ್ಲ. ಕಣ್ಣಿಗೆ ಕಾಣದೇ ಇರುವ ವಸ್ತುವಿನ ಬಗ್ಗೆ ತರ್ಕ ಕೆಲಸ ಮಾಡಲ್ಲ ಎಂಬುದು ಆಚಾರ್ಯರು ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ಭಗವಂತನನ್ನ ವೇದೈಕ ವೇದ್ಯೋ ಹರಿಹಿ ಎಂದರು. ವೇದ ಮಾತ್ರ ನಿರ್ಣಯ ಮಾಡುತ್ತೆ ದೇವ ಹೇಗಿದ್ದಾನೆ. ಆ ವೇದಕ್ಕನುಸಾರಿಯಾದ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳ ಮಾತನ್ನ ನಾವು ನೋಡಬೇಕು. ಒಂದು ಸ್ವಯಂ ಯಕ್ಷ ಕ್ಷೇತ್ರದ ಬಗ್ಗೆ ಹೇಳಿದರೆ ಅದೇ ನ್ಯಾಯ ಎಲ್ಲ ಸ್ವಯಂ ವ್ಯಕ್ತ ಕ್ಷೇತ್ರಗಳ ಬಗ್ಗೆ ನಾವು ತಿಳ್ಕೋಬೇಕು. ಅದು ದಿಕ್ ಪ್ರದರ್ಶನ. ವಿಜಯದಾಸರು ತಿರುಪತಿಯ ಸುಳಾದಿ. ಆ ಸುಳಾದಿಯ ಪ್ರಾರಂಭ ಮಿರುಗುವ ಉರಗ ಗಿರಿಯ ಶಿಖರವನು ಕಂಡೆನ ಪರಮಧನ್ಯನಾದೆ ಗುರುಗಳ ಕರುಣದಿಂದ ಅಂತ ಶುರುವಾಗುತ್ತೆ. ಅಲ್ಲಿ ಹೇಗೆ ಯಾತ್ರೆ ಅಂದರೆ ತಿರುಪತಿಗೆ ಸೇರಿದ ಮೇಲೆ ಆ ಶಿಖರ ದರ್ಶನ ಆದ ಮೇಲೆ ದೇವರ ಹತ್ತಿರ ಹೋಗೋ ಪರ್ಯಂತ ಹೇಗೆ ಹೇಗೆ ಹೋಗಬೇಕು ಅಂತ ಹೇಳಿ ನಂತರ ಮುಂದೆ ಹೇಳ್ತಾ ಇದ್ದಾರೆ. ತ್ರಿವಿಡಿ ತಾಳದಲ್ಲಿ ಮೂರೊಂದು ಬೀದಿಯ ತಿರುಗಿ, ನಾಲ್ಕು ಬೀದಿಯ ತಿರುಗಿ ವೆಂಕಟನ ಮಹಾದ್ವಾರವ ಪೊಕ್ಕು ಗರುಡ ಗಂಬದ ಬಳಿಯ ಪಾರಮಾರ್ಥಿಕನಾಗಿ ಕುಳಿತು. ಗರುಡ ಗಂಬದ ಹತ್ರ ಕೂತ್ಕೋಬೇಕಂತಲ್ಲಿ ಕೂತ್ಕೊಂಡು ಪಾರಮಾರ್ಥಿಕನಾಗಿ ಅಂದರೆ ವಿಶೇಷವಾಗಿ ಭಗವಂತನ ಚಿಂತನೆಯನ್ನೇ ಗುರಿಗಿಟ್ಟುಕೊಂಡು ಕೂತ್ಕೊಂಡು ಹರಿಯ ವ್ಯಾಪಾರವ ಚಿಂತಿಸು ಅಡಿಗಡಿಗೆ ಇದನ್ನು ಹೇಳ್ತಾರೆ. ಹರಿಯ ವ್ಯಾಪಾರವ ಚಿಂತಿಸು ಅಡಿಗಡಿಗೆ ಅಂದರೆ ನಮ್ಮ ಶರೀರದಲ್ಲಿ ಭಗವಂತ, ನಮ್ಮ ಶರೀರದಲ್ಲಿ ಬ್ರಹ್ಮಾಂಡದ ಹೊರಗೂ ಬ್ರಹ್ಮಾಂಡದ ಒಳಗೂ ನಮ್ಮ ಒಳಗು ಏನು ಮಾಡುತ್ತಾ ಇದ್ದಾನೆ ಆ ವ್ಯಾಪಾರವೆಲ್ಲ ತಿಳಿದು ಅವನೇ ಎದುರಿಗಿದ್ದಾನೆ ಅಂತ ಚಿಂತನೆ ಮಾಡುದು ಕ್ರಮ. ತಾರತಮ್ಯದಿಂದ ಸುರರಾದಿ ಗುಣ ತಿಳಿದು ಅಂದರೆ ಅದರಲ್ಲಿ ನಮ್ಮ ಒಳಗೇನೆ ಈ ಶರೀರ, ಈ ಶರೀರದಲ್ಲಿ ವ್ಯಾಪಿಸಿರುವ ಜೀವ ಅಂದರೆ ಪ್ರಕಾಶ ರೂಪೇಣ ವ್ಯಾಪಿಸಿರುವ ಜೀವ, ಆ ಪ್ರಕಾಶದಲ್ಲಿ ವ್ಯಾಪಿಸಿರತಕ್ಕಂಥ ಪುಷ್ಕರ ಶನಿಶ್ಚರ ಮೊದಲಾದವರು ತಾರತಮ್ಯದಿಂದ ತಿಳಿದು. ಹಾ, ಮುಂದೆ ಹೇಳ್ತಾರೆ. ಚಾರು ಪೀಠ ಆವರಣ ಪೂಜೆ ವಿಧವ ಪೂರೈಸಿ ಅಂದರೆ ವಿಶೇಷವಾಗಿ ಭಗವಂತನಿಗೆ ಆ ಒಳಗಿರತಕ್ಕ ಮೂರ್ತಿ ಏನಿದ್ದಾನೆ ಭಗವಂತ, ಆ ಭಗವಂತನಲ್ಲಿ ಆ ಶ್ರೀನಿವಾಸನಿಗೆ ಪೀಠ ಪೂಜೆಯ ಆವರಣ ಪೂಜೆಯನ್ನ ಮಾಡಿ ಸಮ್ಮುಖದಿ ನಿಂದು ನಗುಮುಖದಿಂದ ನಿಂತುಕೊಂಡು ಬಂಗಾರ ಬಾಗಿಲನೆ ಪ್ರವೇಶ ಮಾಡಿ ಆ ಬಂಗಾರದ ಬಾಗಿಲಲ್ಲಿ ಹೋಗಿ ಹಾರೈಸು ಅಲ್ಲಿಂದ ಹೊನ್ನ ಹೊಸ್ತಲ ಬಳಿಯ ಸೇರಿ ಅಲ್ಲಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಬಂಗಾರದ ಬಾಗಿಲಿಂದ ಮುಂದಕ್ಕೆ ಹೋಗಿ ಬಂಗಾರದ ಹೊಸ್ತಿಲು ಹೊನ್ನ ಹೊಸ್ತಲ ಬಳಿಯ ಸೇರಿ ನೋಡಿ ಸಾಕಲ್ಯದಲ್ಲಿ ಹರಿಮೂರ್ತಿಯ ಕಾರುಣಿಕವ ಗ್ರಹಿಸಿ ಆ ಪೂರ್ಣವಾಗಿರತಕ್ಕಂಥ ಹರಿಮೂರ್ತಿಯ ಸಾಕಲ್ಯದಲ್ಲಿ ಅಂದರೆ ಪೂರ್ಣವಾಗಿ ಭಗವಂತ ಹೇಗೆ ನಿಂತಿದ್ದಾನೆ ಎಂಬುದು ನೋಡಿ ಅಲ್ಲಿ ಏನು ಮಾಡಬೇಕು ಹೇಳ್ತಾರೆ. ಗೋಳಕವ ಚಿಂತಿಸಿ, ಗೋಳಕ ಚಿಂತನೆ ಮಾಡು. ಇಲ್ಲಿ ನೋಡಿ, ಅಲ್ಲಿ ನಿಂತದ್ದು ಸಾಕ್ಷಾತ್ ದೇವರೇ, ಮೂರ್ತಿ ಅಲ್ಲ ಅಂತ ಹೇಳೋದಾದರೆ ವಿಜಯದಾಸರು ಗೋಳಕ ಚಿಂತನೆ ಮಾಡುವಂತೆ ಯಾಕೆ ಹೇಳಿದರು? ಆ ದೇವರಲ್ಲಿ ಗೋಳಕ ಚಿಂತನೆ ಮಾಡಬೇಕು ಅಂತಾದರೆ, ಅಂದರೆ ತತ್ವಾಭಿಮಾನಿಗಳು, ವಾಯುದೇವರು, ಒಳಗೆ ಲಕ್ಷ್ಮೀದೇವಿ, ಮೂರು ಗೋಲಕದ ಚಿಂತನೆ, ಒಳಗೆ ದೇವರು ಅಂತ ಈ ತರ ಗೋಲಕ ಚಿಂತನೆ ಮಾಡುದು. ಅದನ್ನೇ ಹೇಳ್ತಾ ಇದ್ದಾರೆ, ಗೋಲಕವ ಚಿಂತಿಸಿ. ಒಂದು ವೇಳೆ ದೇವರೇ ಸಾಕ್ಷಾತ್ತಾಗಿ ನಿಲ್ಲೋದಾದರೆ ಅಲ್ಲಿ ಅದು ಮೂರ್ತಿ ಅಲ್ಲ ಅಂದ್ರೆ ಗೋಲಕ ಚಿಂತನೆ ಯಾಕೆ? ಗೋಲಕವೇ ಬೇಕಾಗಿಲ್ಲ, ಪ್ರತಿಮೆ ಇದ್ದರೆ ಅಲ್ಲಿ ಗೋಲಕ ಚಿಂತನೆ ಬೇಕು. ಪ್ರತಿಮೆ ಇದ್ದರೆ, ಪ್ರತಿಮೆಯೇ ದೇವರಲ್ಲ, ಪ್ರತಿಮೆ ಒಳಗೆ ಮೊದಲನೆಯ ಗೋಲಕ ಅಂದರೆ ಆ ಆಕಾರದಲ್ಲಿ ದೇವತೆಗಳು ನಿಂತಿರ್ತಾರೆ, ಅದರದಲ್ಲಿ ಎರಡನೇ ಗೋಲಕ ವಾಯುದೇವರು, ಮೂರನೇ ಗೋಲಕ ಲಕ್ಷ್ಮೀದೇವಿ, ನಂತರ ನಾಲ್ಕನೇ ಸ್ಥಾನದ ಭಗವಂತ ನಿಂತಿರ್ತಾನೆ, ಆ ಪ್ರತಿಮೆಯಲ್ಲಿ ವ್ಯಾಪಿಸಿ ನಿಂತಿರ್ತಾನೆ. ಮತ್ತೆ ಸ್ವಯಂ ವ್ಯಕ್ತ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಹೇಳ್ತಾರೆ ಈ ಪ್ರತಿಮೆಯನ್ನ ಮನುಷ್ಯರಾಗಲಿ ದೇವತೆಗಳಾಗಲಿ ಕೆತ್ತಿದ್ದಲ್ಲ, ಇದು ಭಗವಂತ ತಾನಾಗಿ ಒಡಮೂಡಿಸಿದ್ದು. ನಂತರ ದೇವರನ್ನ ಯಾರು ಕರೆದದ್ದಲ್ಲ, ತಾನಾಗಿ ಬಂದು ನಿಂತದ್ದು ವಿಶೇಷ ರೂಪದಿಂದ. ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಕಲ್ಲಿನಲ್ಲೂ ದೇವರು ತಾನಾಗಿಯೇ ನಿಂತಿರ್ತಾನೆ, ಅದಕ್ಕೆ ಕಲ್ಲು ಕಲ್ಲಾಗಿರುತ್ತೆ. ಆ ರೂಪ ಅಲ್ಲ, ಕಲ್ಲು ಕಲ್ಲಾಗಿರಲಿಕ್ಕೆ ಬೇಕಾದ ರೂಪ ಅಲ್ಲದೆ ವಿಶೇಷ ರೂಪದಿಂದ ಬಂದು ನಿಲ್ಲೋದೇ, ಅದು ತಾನಾಗಿ ಬಂದು ನಿಲ್ಲೋದೇ ಸ್ವಯಂ ವ್ಯಕ್ತ ಅಂತ ಅರ್ಥ. ಅಷ್ಟೇ ಹೊರತು ಆ ಪ್ರತಿಮೆಯೇ ದೇವರು ಅಂತ ಅರ್ಥ ಅಲ್ಲ. ಇದನ್ನ ವಿಜಯದಾಸರು ಸ್ಪಷ್ಟ ಹೇಳ್ತಾರೆ ನೋಡಿ, ಹೊನ್ನ ಹೊಸ್ತಲ ಬಳಿಯ ಸೇರಿ ಸಾಕಲ್ಯದಲ್ಲಿ ಹರಿಮೂರ್ತಿಯ ಕಾರುಣಿಕವ ಗ್ರಹಿಸಿ. ಕಾರುಣಿಕವ ಅಂದರೆ ಭಗವಂತ ಕರುಣೆಯಿಂದ ಹೇಗೆ ನಿಂತಿದ್ದಾನೆ ಎಂಬುದನ್ನು ನೋಡಿ, ಗೋಲಕವ ಚಿಂತಿಸಿ ಗಾರು ಮಾಡದೆ. ಅಲ್ಲಿ ಮತ್ತು ಹೇಳ್ತಾ ಇದ್ದಾರೆ ಗಾರು ಮಾಡುವುದು ಯಾಕೆ ಇಲ್ಲಿ ಅಂದ್ರೆ, ಹೇಳ್ತಾ ಇದ್ದಾರೆ ಯಾವ ತಕರಾರು ತೆಗಿಬೇಡ, ಅವ್ರು ಹೀಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಹಾಗೆ ಹೀಗೆ ಅಂತ ಇಲ್ಲಿ ದೇವರೇ ಇದ್ದಾರೆ, ಪ್ರತಿಮೆ ಅಲ್ಲ ಅಂತ ಈ ಗಾರು ಮಾಡದೆ ನಿನ್ನೊಳಗೆ 23 ಇಟ್ಟು ಏಕೀಭೂತವೆಂದು. ಈ ಶಬ್ದಗಳು ನೋಡಬೇಕು, ನಿನ್ನೊಳಗೆ ಇರುವ ಮೂರ್ತಿಯ ಇಟ್ಟು ಅಂದ್ರು. ಇಟ್ಟು ಅಂದರೆ ಇಡೋದು ಅಂತ ಯಾವಾಗತ್ತೆ, ಒಂದು ಪದಾರ್ಥ ಇದ್ರೆ ಅಲ್ಲಿ ಇಡೋದು. ಆ ಪ್ರತಿಮೆ ಒಳಗೆ ನಿನ್ನ ಮೂರ್ತಿಯನ್ನ ಇಟ್ಟು ಏಕೀಭೂತವೆಂದು ನಾರಾಯಣನ ವ್ಯಾಪ್ತತ್ವ ತಿಳಿದು, ಇದು ಐಕ್ಯ ಆಗಿದೆ ಅಂದ್ರೆ ಭಗವನ್ ನಿನ್ನ ಒಳಗಿರುವ ಭಗವದ್ ರೂಪ, ಇಲ್ಲಿರುವ ಭಗವದ್ ರೂಪ ಐಕ್ಯ ಅಂತ ವ್ಯಾಪ್ತತ್ವ ತಿಳಿದು, ಶಾರದಾಪತಿ ಪ್ರಿಯ ವಿಜಯ ವಿಠಲ ತಿಮ್ಮನ ಅಪಾರ ಗುಣಗಳ ತುತಿಸಿ ಕೊಂಡಾಡಿ. ಇದು ಮಾಡಬೇಕಾಗಿದ್ದು ಶ್ರೀನಿವಾಸನ ಹತ್ರ ಹೋದಾಗ ಅಂತ ವಿಜಯದಾಸರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಪ್ಪ ಅಲ್ಲಿರೋದು ಸಾಕ್ಷಾತ್ ದೇವರ ಮೂರ್ತಿಯೇ, ಅಲ್ಲಿ ಪ್ರತಿಮೆ ಇಲ್ಲ ಅಂತ ಹೇಳೋಕ್ಕೆ ಹೋಗ್ಬೇಡ ಎಂಬುದು ವಿಜಯದಾಸರ ಮಾತು. ಇಲ್ಲಿ ಯಾರ ಅಭಿಪ್ರಾಯವನ್ನ ಅಲ್ಲಗಳೆಯೋದಾಗಲಿ, ಒಬ್ಬರ ಅಭಿಪ್ರಾಯ ಒಪ್ಪೋದಾಗಲಿ, ಇನ್ನೊಬ್ಬರ ಅಭಿಪ್ರಾಯ ಅಲ್ಲಗಳೆಯೋದಾಗಲಿ ಯಾವುದೂ ಇಲ್ಲ. ಕೇವಲ ಅಪರೋಕ್ಷ ಜ್ಞಾನಿಗಳ ಮಾತಿನ ಪ್ರಕಾರ ಇಲ್ಲಿ ನಾವು ನಿರ್ಣಯ ಮಾಡಿಕೊಂಡು. ಹಾಗಾದರೆ ಪುರಾಣಗಳಲ್ಲಿ ಬಂದ ಮಾತುಗಳು ಕೆಲವೆಲ್ಲ ಇದೆಯಲ್ಲ, ಹರಿಹಿ ಸಾಕ್ಷಾತ್ ವರ್ತತೆ ವೆಂಕಟಾಚಲೇ ಸ್ವಯಂ ವರ್ತತೆ. ಹೌದು, ದೇವರು ಸ್ವಯಂ ತಾನೇ ಇದ್ದಾನೆ, ಯಾರಿಲ್ಲ ಅಂದ್ರು ಆ ಮೂರ್ತಿಯಲ್ಲಿ ತಾನಾಗೆ ಬಂದಿದ್ದಾನೆ. ಪ್ರತಿಮೆ ಅಂತ ತಿಳಿಬೇಡಿ ಅಂತ, ಅಂದರೆ ಅವನನ್ನೇ ಪ್ರತಿಮೆ ಅಂತ ತಿಳಿಯಬೇಡಿ, ಒಳಗಿದ್ದಾನೆ. ಒಟ್ಟಾರೆ ವಿಜಯದಾಸರ ಒಂದು ವಿಜಯ ಪ್ರಭುಗಳ ಆಜ್ಞಾನುಸಾರವಾಗಿ ನಾವು ತಿಳಿಯಬೇಕಾಗಿತ್ತು. ಅದು ಯಾವುದೇ ಭೂಮಂಡಲದಲ್ಲಿರತಕ್ಕಂಥ ಸ್ವಯಂ ವ್ಯಕ್ತ ಪ್ರತಿಮಾ ಅಂತಾದರೂ ಯಾವುದೇ ಆದರೂ. ಹೀಗೆ ನೋಡುತ್ತಾ ಹೋದರೆ ಶ್ರೀನಿವಾಸ, ಹೌದು ಪಕ್ಕದಲ್ಲೇ ಭೂವರಾಹ ಇದ್ದಾನಲ್ವಾ, ಮತ್ತೆ ಭೂವರಾಹ ಹೇಗೆ, ಹೀಗೇನು ಬೇರೇನು, ಭೂವರಾಹನು ತಾನೇ ನಿಂತಿದ್ದಾನಲ್ವಾ, ಶ್ರೀನಿವಾಸ ಬರಲಿಕ್ಕಿಂತ ಮೊದಲಿದ್ದವನೇ ಭೂವರಾಹ, ಭೂವರಾಹನು ಸ್ವಯಂ ತಾನೇ ಇದ್ದಾನಲ್ಲಿ, ಯಾರು ಕರೆದಿಲ್ಲ ಆತನನ್ನ. ಇದನ್ನ ವರಾಹಗಿರಿ ಅಂತಲೇ ಮೊದಲಿಂದಲೇ ಹೆಸರು, ನಂತರ ಶ್ರೀನಿವಾಸ ಬಂದದ್ದು. ಮತ್ತೆ ಆ ವರಾಹ ದೇವರ ರೂಪವು ಸ್ವಯಂ ವ್ಯಕ್ತವು, ಯಾರಾದರೂ ಪ್ರತಿಷ್ಠೆ ಮಾಡಿದ್ದು. ಮತ್ತೆ ಅಲ್ಲೂ ಅಷ್ಟೇ ಅಲ್ವಾ, ಹಾಗೆ ಬದರಿ ನಾರಾಯಣ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಮಧ್ವಾಚಾರ್ಯರು ಹೋದಾಗ ದೇವರೇ ಆ ಮಠದಲ್ಲಿ ಇವರು ಮಲಗಿದಾಗ ದೇವರೇ ಪೃಥಿವಿಯನ್ನ ಭೂಮಿಯನ್ನ ತಟ್ಟಿದರೆ ಇವರು ಎದ್ದು ವಿಶೇಷವಾಗಿ ಪ್ರವಚನ ಶುರು ಮಾಡ್ತಾರಲ್ವಾ. ಮತ್ತೆ ದೇವರು ಇದ್ದಾರಲ್ವಾ, ಅಲ್ಲಿ ಇದ್ದರೆ ಆ ಮೂರ್ತಿಯೇ ದೇವರು, ಮೂರ್ತಿ ಒಳಗ ದೇವರು. ಮೂರ್ತಿಯೇ ದೇವರು ಅಂತೀರಾ, ಆ ಮೂರ್ತಿಯನ್ನ ಅದು ಸರಿಸಲಿಕ್ಕೆ ಬರುತ್ತೆ, ಸರಿಸಲಿಕ್ಕೆ ಬರುತ್ತೆ, ತೆಗೀಲಿಕ್ಕೆ ಬರುತ್ತೆ. ಈಗಲೂ ನೀವು ಬದರಿ ಕ್ಷೇತ್ರಕ್ಕೆ ಹೋದರೆ ಬದರಿ ನಾರಾಯಣನ ದರ್ಶನ ಮಾಡ್ತೀರಲ್ಲ, ಯಾವ ಮೂರ್ತಿ ಬೆಳಿಗ್ಗೆ ಕ್ಷೀರಾಭಿಷೇಕ ಸಮಯದಲ್ಲಿ ನೋಡಿ, ಸ್ವಲ್ಪ ಬಗ್ಗಿ ಪಕ್ಕದಲ್ಲಿ ಮೂರ್ತಿಯ ಎಡಭಾಗದಲ್ಲಿ ನೋಡಿದರೆ ಅಲ್ಲಿ ನಿಮಗೆ ಒಂದು ಬೆಳ್ಳಿಯ ಮೂರ್ತಿ ಇರುತ್ತಲ್ಲ, ಉದ್ಧವ ಅಂತ ತೋರಿಸ್ತಾರೆ. ಆ ಮೂರ್ತಿಯ ಪಕ್ಕದಲ್ಲಿ ಇನ್ನೊಂದು ಕಲ್ಲಿನ ಮೂರ್ತಿ ಇದೆ, ಆ ಮೂರ್ತಿ ನಾರಾಯಣ ಮೂರ್ತಿ. ಅಲ್ಲೂ ಪಕ್ಕದಲ್ಲಿ ನರ, ನಾರಾಯಣ, ಊರ್ವಶಿ ಎಲ್ಲರೂ ಇದ್ದಾರಲ್ಲಿ ಆ ಮೂರ್ತಿಯಲ್ಲಿ. ಅದು ಯಾವ ಮೂರ್ತಿ ಅಂದರೆ ಈ ಬೌದ್ಧರ ದಾಳಿಗೆ ತತ್ತರಿಸಿ ಹೋದಂಥ ಅರ್ಚಕರು ನಾರಾಯಣನ ಪ್ರತಿಮೆಯನ್ನು ತೆಗೆದು ನಾರದ ಕುಂಡದಲ್ಲಿ ಇಟ್ಟು ಈಗೇನು ಪೂಜೆ ಆಗ್ತಾ ಇದೆ ಆ ಮೂರ್ತಿಯನ್ನು ನಾರದ ಕುಂಡದಲ್ಲಿ ಇಟ್ಟು ಈ ಪಕ್ಕದಲ್ಲಿ ಇಟ್ಟ ಮೂರ್ತಿಯನ್ನು ಅಲ್ಲಿಟ್ಟಿದ್ದು, ಕೆತ್ತಿದ ಮೂರ್ತಿ ಅದು, ಅದು ಕೆತ್ತಿದ ಮೂರ್ತಿ ಪಕ್ಕದ್ದು. ನಂತರ ವಿಶೇಷವಾಗಿ ಶಂಕರಾಚಾರ್ಯರು ಬಂದರು. ಶಂಕರಾಚಾರ್ಯರು ಬೌದ್ಧರನ್ನ ಹೊಡೆದು ಓಡಿಸಿದರು, ಸತ್ಯವಾದ ವಿಚಾರ, ಸತ್ಯವಾದ ವಿಚಾರ, ಬೌದ್ಧರನ್ನ ಹೊಡೆದೋಡಿಸಿದರು. ಅವರ ಹಾವಳಿ ಕಡಿಮೆ ಆಗಿದ್ದೇ ಅವರಿಂದ. ನಂತರ ನಾರದ ಕುಂಡದಲ್ಲಿರತಕ್ಕ ಮೂರ್ತಿಯನ್ನ ತಂದು ಇಟ್ಟು ಅದನ್ನ ಅಲ್ಲಿರುವವರೆಲ್ಲ ಶಂಕರಾಚಾರ್ಯರ ಪ್ರತಿಷ್ಠಾ ಅಂತ ಕರೀತಾರೆ. ಪ್ರತಿಷ್ಠಾ ಅಂದರೆ ಪ್ರಾಣ ಪ್ರತಿಷ್ಠಾ ಇಲ್ಲ, ಇದ್ದ ಮೂರ್ತಿಯನ್ನ ತಂದಿದ್ದಷ್ಟೇ. ಮೂರ್ತಿ ಒಳಗೆ ದೇವರು ತಾನಾಗಿಯೇ ಇದ್ದಾನೆ, ತಾನಾಗಿಯೇ ಇದ್ದಾನೆ. ಆದ್ದರಿಂದ ಅಲ್ಲಿ ಆ ನಾರಾಯಣ ಮೂರ್ತಿ ಏನಿದೆ ಮತ್ತೆ ಅಲ್ಲಿ ನಿಂತಿರತಕ್ಕಂಥ ಸ್ವಯಂ ಬಂದ ಮೂರ್ತಿಯದು, ಆ ಮೂರ್ತಿಯನ್ನು ಯಾರು ಕೆತ್ತಿದ್ದಲ್ಲ, ಮತ್ತೆ ಆ ಮೂರ್ತಿಯೇ ದೇವರ. ಅದಕ್ಕೆ ದಾಸರಾಯರು ಹೇಳ್ತಾರೆ ಸುಂದರ ಸ್ವಯಂ ವ್ಯಕ್ತವು ಅಂತ ಶಬ್ದವನ್ನು ಹಾಕ್ತಾ ಇರ್ತಾರೆ. ಭೂಮಿಯಲ್ಲಿ ಈ ಭೂಮಂಡಲದಲ್ಲಿ ಅದೆಲ್ಲೇ ಸ್ವಯಂ ವ್ಯಕ್ತ ಸ್ಥಳ ಅಂತಿದ್ರು ಅಲ್ಲಿ ಈ ರೀತಿ ಚಿಂತನೆ ಮಾಡಬೇಕು. ಯಾವ ರೀತಿ ಚಿಂತನೆ ಮಾಡಬೇಕು ಅಂದರೆ ಅಲ್ಲಿ ದೇವತೆಗಳಾಗಲಿ ವಿಶ್ವಕರ್ಮ ಮೊದಲಾದ ದೇವತೆಗಳಾಗಲಿ ಮನುಷ್ಯರಾಗಲಿ ಅವರು ಯಾರೂ ನಿರ್ಮಾಣ ಮಾಡದೇ ಇರತಕ್ಕಂಥ ಸ್ವಯಂ ತಾನಾಗಿ, ಅಂದರೆ ಸ್ವಯಂ ಅಂದರೆ ಇನ್ನೊಬ್ಬರ ಕೈ ಅಲ್ಲದೆ ಭಗವಂತನ ಒಂದು ವಿಶೇಷ ಮಹಿಮೆಯಿಂದ ಮೂರ್ತಿ ಏರ್ಪಟ್ಟು ಅಲ್ಲಿ ಸ್ವಾಮಿ ತಾನಾಗಿ ನಿಂತಿದ್ದಾನೆ ವಿಶೇಷ ರೂಪದಿಂದ. ಅಲ್ಲಿ ದೇವರಾಜ್ಞೆಯಿಂದ ಗೋಲಕ ಅಂದರೆ ತತ್ವಾಭಿಮಾನಿಗಳು ನಿಂತಿದ್ದಾರೆ, ವಾಯುದೇವರು ನಿಂತಿದ್ದಾರೆ, ನಂತರ ಲಕ್ಷ್ಮೀದೇವಿಯು ನಿಂತಿದ್ದಾಳೆ. ಅಲ್ಲಿ ದೇವರು ತಾನಾಗಿ ನಿಂತಿದ್ದಾರೆ, ಇಲ್ಲಿ ಆವಾಹನಾದಿಗಳು ಇಲ್ಲ ಅಂತ ಇಷ್ಟು ಸ್ಪಷ್ಟ ತಿಳಿಯಬೇಕೆಂಬುದು ದಾಸರಾಯರ ತಾತ್ಪರ್ಯ. ಹಾಗಲ್ಲದೆ ಸ್ವಯಂ ವ್ಯಕ್ತ ಸ್ಥಳಗಳೆಲ್ಲ ಭೂವರಾಹ ಶ್ರೀಮೃಷ್ಣ, ಭೂವರಾಹ ಆತನು ಸ್ವಯಂ ವ್ಯಕ್ತ, ಸ್ವಯಂ ವ್ಯಕ್ತ ಸ್ಥಳಗಳೆಲ್ಲ ಪಟ್ಟಿ ಕೊಡ್ತಾರಲ್ವಾ, ಸ್ವಯಂ ವ್ಯಕ್ತ ಸ್ಥಳಗಳು ಯಾವ್ದ್ಯಾವುದು ಎಂಬುದೆಲ್ಲ ಪಟ್ಟಿ ಕೊಡುತ್ತಾರೆ. ತೋತಾದ್ರಿ ತೋತಾದ್ರಿ ಪುಷ್ಕರ ನರನಾರಾಯಣಾಶ್ರಮ ಇವೆಲ್ಲವೂ ಕೂಡ ವಿಶೇಷವಾದ ಸ್ವಯಂ ವ್ಯಕ್ತ ಸ್ಥಳಗಳು. ಮಹೀತಲೆ ಅಂತ ಸ್ಪಷ್ಟ ಹೇಳ್ತಾರೆ. ಹಾಗಾದರೆ ತೋತಾದ್ರಿಯಲ್ಲಿರ್ತಕ್ಕಂಥ ಮೂರ್ತಿ ಎಷ್ಟು ದೊಡ್ಡ ಮೂರ್ತಿ ಇದೆ, ಆ ಮೂರ್ತಿ ತಾನದು ವಿಶೇಷವಾಗಿ ಸ್ವಯಂ ವ್ಯಕ್ತ ಅಂದರೆ ಮೂರ್ತಿಯೇ ದೇವರು ಅಂತ ಹೇಳಲಿಕ್ಕಾಗುತ್ತ. ಅಲ್ಲಿ ನೋಡಿ ತೋತಾದ್ರಿಯಲ್ಲಿ ನೋಡಿದರೆ ಅದು ಏಕಶಿಲಾ ಮೂರ್ತಿ, ಒಂದು ಸಲ ನೋಡಿ ಬನ್ನಿ ಗೊತ್ತಾಗುತ್ತೆ. ಪೀಠ, ದೊಡ್ಡ ಪೀಠ, ಆ ಪೀಠದಲ್ಲಿ ನಾರಾಯಣ ತೊಡೆಯ ಮೇಲೆ ಕೈ ಇಟ್ಟುಕೊಂಡು ಒಂದು ಕಾಲು ಕೆಳಗೆ ಒಂದು ಕಾಲು ಮೇಲೆ ಇಟ್ಟುಕೊಂಡು ವಿಜಯಾಸನದಲ್ಲಿ ಕೂತಿದ್ದಾನೆ ಭಗವಂತ. ಅದು ವಿಜಯಾಸನ ಅಂತ ಕರೀತಾರೆ. ಆ ವಿಜಯಾಸನದಲ್ಲಿ ಕೂತಿದ್ದಾನೆ, ಹಾಗೆ ಶಂಖಚಕ್ರ ಧಾರಣೆ ಮಾಡಿದ್ದಾನೆ, ತೊಡೆಯ ಮೇಲೆ ಕೈ ಇಟ್ಟುಕೊಂಡಿದ್ದಾನೆ, ಎಡಬಲದಲ್ಲಿ ಶ್ರೀಭೂದೇವಿಯರಿದ್ದಾರೆ. ಅವರ ಪಕ್ಕದಲ್ಲಿ ವಿಶೇಷವಾಗಿರತಕ್ಕಂಥ ಮಾರ್ಕಂಡೇಯರು, ನಂತರ ವಿಶೇಷವಾದಂಥ ಯಾರು ನಮ್ಮ ಭೃಗು ಋಷಿಗಳಿದ್ದಾರೆ, ನಂತರ ಸೂರ್ಯ ಚಂದ್ರರಿದ್ದಾರೆ, ಮೇಲೆ ಅಪ್ಸರಶಾಸ್ತ್ರೀಯರಿದ್ದಾರೆ. ಇದೆಲ್ಲ ಸೇರಿಕೊಂಡು ಒಂದು ಮೂರ್ತಿ. ನಾನು ಹೇಳೋದು ಅಲ್ಲಿ ದೇವರು ಮಾತ್ರ ಅಲ್ಲ, ಆ ದೇವರು ಲಕ್ಷ್ಮೀದೇವಿ ಎಲ್ಲ ಸೇರಿ ಒಂದು ಕಲ್ಲಲ್ಲಿ ಬಂದದ್ದು. ಒಂದೇ ಕಲ್ಲದು, ಬೇರೆ ಬೇರೆ ಕಲ್ಲಲ್ಲ. ಹಾಗಾದರೆ ಅದು ಸ್ವಯಂ ವ್ಯಕ್ತ ಅಲ್ಲವೇನು? ತೋತಾದ್ರಿ ಸ್ವಯಂ ವ್ಯಕ್ತ ಸ್ಥಳ, ಅದು ಪುರಾಣವೇ ಹೇಳ್ತಾ ಇದೆ. ಹಾಗಾದ್ರೆ ಸ್ವಯಂ ವ್ಯಕ್ತ ಅಂತ ಹೇಳಿದಾಗ ಆ ಇಡೀ ಕಲ್ಲು ದೇವರೇನಾ? ಅಲ್ಲಲ್ಲ, ಹೆಚ್ಚು ಚಿಂತನೆ ಮಾಡಬೇಕು. ದಾಸರಾಯರು ಹೇಳಿದಂತೆ, ಆಚಾರ್ಯರು ಹೇಳಿದ್ದಾರೆ, ಆ ಪ್ರಕಾರ ಚಿಂತನೆ ಮಾಡಬೇಕು. ಅಲ್ಲಿ ಏನು ದೊಡ್ಡ ಸರೋವರ ಇದೆ, ಸಮುದ್ರದಂತೆ ದೊಡ್ಡ ಸರೋವರ, ಅದು ಚಿಕ್ಕದು ಮಾಡಿದ್ದಾರೆ. ಯದ್ಯಪಿ ಅದು ಎಷ್ಟು ದೊಡ್ಡದು ಅಂದರೆ ಆ ಸರೋವರ ಮಧ್ಯದಿಂದ ದೇವರು ಬಂದದ್ದು, ಪುರಾಣದಲ್ಲಿ ಬಂದದ್ದು. ದೇವರು ತಾನಾಗಿ ಪ್ರಕಟನಾಗಿ ನಿಂತ, ಅಲ್ಲಿ ಋಷಿಗಳಿಗೆ ದರ್ಶನ ಕೊಟ್ಟದ್ದು. ಇಷ್ಟು ಜನ ಸಹಿತವಾಗಿ ದರ್ಶನ ಕೊಟ್ಟ, ಹಾಗೇ ನಿಂದ ಅಂದರೆ ಅವೆಲ್ಲ ಕಲ್ಲ, ಆ ಕಲ್ಲೆಲ್ಲ ದೇವರೇನಾ? ಅಲ್ಲ, ಆ ಕಲ್ಲು ತಾನಾಗಿ ಭಗವಂತನ ಶಕ್ತಿಯಿಂದ ಪ್ರಕಟ ಆಯಿತು. ಅಲ್ಲಿ ಯಾರ್ಯಾರಿರಬೇಕೋ ಎಲ್ಲರೂ ನಿಂತರು. ಅದು ತಾತ್ಪರ್ಯ ತಾನೆ. ಆದ್ದರಿಂದ ಈ ಸ್ವಯಂ ವ್ಯಕ್ತ ಸ್ಥಳದಲ್ಲಿ ಹೇಗೆ ಚಿಂತನೆ ಮಾಡಬೇಕೆಂಬುದನ್ನು ಎಚ್ಚರ ಕೊಡ್ತಾ ಇದ್ದಾನೆ. ಯಾಕಂದ್ರೆ ನಮ್ಮಲ್ಲಿ ಇದು ಪ್ರಬಲವಾಗಿ ಇದೆ, ಪ್ರಬಲವಾಗಿದೆ. ಸ್ವಯಂ ವ್ಯಕ್ತ ಅಂತ ಹೇಳಿದ ಕೂಡಲೇ ಅದು ಮೂರ್ತಿ ಅಲ್ಲ, ಅಲ್ಲಿ ದೇವರೇ ತಾನಾಗಿ ನಿಂತಿದ್ದಾರೆ. ಮತ್ತೆ ಕಾಣದೆ ಅದು ಅಂದರೆ ದೇವರೇ ಕಲ್ಲಿನಂತೆ ಕಾಣತಾ ಇದ್ದಾರೆ. ಜ್ಞಾನಾನಂದಮಯ ಭಗವದ್ ರೂಪವೇ ಕಲ್ಲಿನಂತೆ ಕಾಣತಾ ಇದೆ ಅಂತ ಏನು ಕಲ್ಪನೆ ಇದೆಯಲ್ಲ, ಅದು ಸರಿಯಲ್ಲ ಎಂಬುದನ್ನ ಸ್ಪಷ್ಟವಾಗಿ ಹೇಳತಾ ಇದ್ದಾರೆ. ನಂತರ ಅದನ್ನ ಹೇಳಲಿಕ್ಕೆ ನಮ್ಮ ವಿಜಯದಾಸರ ಮಾತನ್ನ ತಿಳಿಸಿಕೊಡ್ತೇನೆ ಅಂತ ನಿನ್ನೆ ಹೇಳಿದ್ದೆ. ಅದೇ ಹೇಳ್ತಾ ಇದ್ದಾರೆ, ಗರುಡ ಪುರಾಣದಲ್ಲಿ ಬಂದ ವಾಕ್ಯವೂ ಹಾಗೆ ಇದೆ. ಸ್ವಯಂ ವ್ಯಕ್ತ ಸ್ಥಳೇ ಚಾಪಿ ಚಿದಾನಂದತ್ವ ಕಲ್ಪನಂ. ಇದು ಗರುಡ ಪುರಾಣದ ಮಾತೇ ಸ್ಪಷ್ಟ ಹಾಗೆಯೇ ಅನುವಾದ ಮಾಡಿದ್ದಾರೆ. ಸ್ವಯಂ ವ್ಯಕ್ತ ಸ್ಥಳದಲ್ಲಿ ಆ ಮೂರ್ತಿಯೇ ಚಿದಾನಂದವಾದ್ದು ಅಂತ ಚಿಂತನೆ ಮಾಡುವುದು. ನಂತರ ಅದಕ್ಕೆ ಹೇಳ್ತಾರೆ, ಪಂಚಧಾತುಮಯೇ ಕೃಷ್ಣೇ ಹರಿರೂಪೇತಿ ಚಿಂತನ ಮಿತಿ. ಆ ವಿಶೇಷವಾಗಿರತಕ್ಕಂಥ ಪಂಚಧಾತುವಿಂದ ಕೂಡಿದ್ದು ಅಥವಾ ಶಿಲಾಮಯವಾದ್ದು, ಅಲ್ಲೇ ಆ ಮೂರ್ತಿಯೇ ದೇವರು ಅಂತ ಚಿಂತನೆ ಮಾಡುವುದು. ನಂತರ ಅಸ್ವಯಂ ವ್ಯಕ್ತಲಿಂಗೇಶು ನಮನಮ್ಯೇ ಪ್ರಕುರ್ವತೆ. ಲಿಂಗ, ಇನ್ನು ರುದ್ರದೇವರ ವಿಷಯ ಬಂದಾಗ ಸ್ವಯಂ ವ್ಯಕ್ತ ಲಿಂಗ ಎಲ್ಲಿ ಇರಲ್ಲವು? ಜ್ಯೋತಿರ್ಲಿಂಗಗಳು ಅಂತ ವಿಶೇಷವಾಗಿ ಪ್ರಸಿದ್ಧ. ಸ್ವಯಂ ವ್ಯಕ್ತ ಲಿಂಗಗಳಿಗೆ ನಾವು ನಮಸ್ಕಾರ ಮಾಡಬೇಕು. ಅಲ್ಲೂ ಗೋಲಕ ಚಿಂತನೆ, ಗೋಲಕ ಚಿಂತನೆ ಬಿಟ್ಟು ಅಲ್ಲಿ ಯಾವ ಪ್ರತಿಮೆಗಳಲ್ಲೂ ನಮಸ್ಕಾರ ಮಾಡಬಾರದು. ಎರಡು ಪ್ರತಿಮೆಗಳು, ಎರಡು ರೀತಿ, ಒಂದು ಸ್ವಯಂ ವ್ಯಕ್ತ ಪ್ರತಿಮೆಗಳು, ಇನ್ನೊಂದು ಕೆತ್ತಿ ಪ್ರತಿಷ್ಠಾ ಮಾಡಿದ ಪ್ರತಿಮೆಗಳು, ಪ್ರತಿಷ್ಠಿತ ಪ್ರತಿಮೆಗಳು. ಆ ಪ್ರತಿಷ್ಠಿತ ಪ್ರತಿಮೆಗಳಲ್ಲೂ ಕೂಡ ವಾಯುದೇವರ ಆವಾಹನೆ ಎಲ್ಲಿ ನಡೆಯುತ್ತೋ ಅಲ್ಲಿ ಮಾಡಬೇಕು ಅಂತ ಗರುಡ ಪುರಾಣದ ವಾಕ್ಯ, ಗರುಡ ಪುರಾಣದ ವಾಕ್ಯ. ಆದ್ದರಿಂದ ವಿಶೇಷವಾಗಿ ಅದನ್ನೇ ವೈಷ್ಣವರು ಪ್ರತಿಷ್ಠಾ ಮಾಡಿದ್ದು. ವೈಷ್ಣವರು ಅಂದ್ರೆ ಯಾರು? ವಿಷ್ಣುವನ್ನು ಚಿಂತನೆ ಮಾಡುವವರು ವೈಷ್ಣವರು. ವಾಯುದೇವರು ಯಾರಾದರೆ ವಾಯುದೇವರನ್ನ ಅಲ್ಲಿ ಪ್ರತಿಮಾದಲ್ಲಿ ಆವಾಹನೆ ಮಾಡುತ್ತಾರೆ ಅಲ್ಲಿ ನಮಸ್ಕಾರ ಮಾಡಿ. ಹಾಗೆ ಎಲ್ಲಿ ಬಂತು ಲಿಂಗಕ್ಕೆ ನಮಸ್ಕಾರ? ಅಲ್ಲಿ ರುದ್ರದೇವರು ನಮಸ್ಕಾರ ಮಾಡಬಾರದ ಅಂತ ಹೇಳಿದರೆ ಸ್ವಯಂ ವ್ಯಕ್ತ ಅಲ್ಲದೆ ಇರತಕ್ಕಂಥ ಜಾಗದಲ್ಲಿ ವೈಷ್ಣವರು ಪ್ರತಿಷ್ಠಾ ಮಾಡಿರತಕ್ಕಂಥ ಅಂದರೆ ರುದ್ರದೇವರು ಅಲ್ಲಿ, ವಾಯುದೇವರು ಅಲ್ಲಿ, ದೇವರು ಮೂವರನ್ನು ಪ್ರತಿಷ್ಠಾ ಮಾಡತಕ್ಕಂಥ ಸ್ಥಳದಲ್ಲಿ ನಾವು ನಮಸ್ಕಾರ ಮಾಡಬೇಕು. ನೀವು ಜಗನ್ನಾಥದಾಸರ ಹತ್ರ ಹೋಗ್ತೀರಾ, ದಾಸರ ಎದುರಿಗೆ ಪ್ರಾಣದೇವರು, ಪ್ರಾಣದೇವರ ಪಕ್ಕದಲ್ಲೇ ಲಿಂಗ, ಎಲ್ಲ ಕಡೆ ಇದೆ ಲಿಂಗ. ನಮ್ಮ ದರೂರಿಗೆ ಹೋದರೆ ಅಲ್ಲಿ ರುದ್ರದೇವರು, ದೇವರು ಪಕ್ಕದಲ್ಲಿ ರುದ್ರದೇವರು ಇದ್ದಾರೆ. ಅನೇಕ ಕಡೆ ರುದ್ರದೇವರು ಇದ್ದಾರೆ, ಅದೆಲ್ಲ ಪ್ರತಿಷ್ಠಿತವೇ. ಹಾಗಾದ್ರೆ ದಾಸರಾಯರ ಮಾತು ಪ್ರಕಾರ ಅಥವಾ ಗರುಡ ಪುರಾಣ ಪ್ರಕಾರ ದಾಸರಾಯರು ಹೇಳಿದ್ರು ಸ್ವಯಂ ವ್ಯಕ್ತ ಲಿಂಗಗಳಲ್ಲದೆ ಬೇರೆ ಕಡೆ ಲಿಂಗಗಳಿಗೆ ನಮಸ್ಕಾರ ಮಾಡತಕ್ಕಂಥವ ಅಸುರ ಅಂತ ಹೇಳಿದರೆ ಅದಕ್ಕೆ ಕಾರಣ ಇಷ್ಟು, ಅಲ್ಲಿ ಎಲ್ಲಿ ವಾಯುದೇವರ ಆವಾಹನಾದಿಗಳು ಇರಲ್ಲ ಅಲ್ಲಿ ನಮಸ್ಕಾರ ಮಾಡಬಾರದು ಅಂತ ಗರುಡ ಪುರಾಣ ವಾಕ್ಯದಿಂದಲೇನೆ ಅದು ಸಿದ್ಧ ಆಗುತ್ತೆ. ಇನ್ನು ಮುಂದೆ ಹೇಳ್ತಾರೆ, ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳೆಂಬುವನು ನರರಿಂದ ನಿರ್ಮಿತ ಈಶ್ವರಗೆ ನಮಿ ಅಭಿನಮಿಸುತಿಹ ನರನು. ಇಷ್ಟು ಹೇಳಿ ಕಂದು ಗೊರಳ ದಿವಾಕರರು ಹರಿ ಎಂದೇ. ಇಲ್ಲಿ ಇನ್ನೊಂದು ಮತವಿದೆ. ಯಾವ ಮತ? ನಮ್ಮಲ್ಲಿ ಅಭಿಪ್ರಾಯ, ಇಲ್ಲಿ ಅಭಿಪ್ರಾಯಗಳೇ ಅವರವರ ಮತಗಳು. ಹರಿಹರ ಅಂತ ತುಂಬ ಕಡೆ, ವಿಷ್ಣು ರುದ್ರದೇವರು ಇಬ್ಬರು ಒಟ್ಟೊಟ್ಟಿಗೆ ಇರತಕ್ಕಂಥ ಜಾಗಗಳಲ್ಲಿ ಅನೇಕ ಕಡೆಗಳಲ್ಲಿ ಅವರ ಅಭಿಪ್ರಾಯ ಏನು ಅಂದರೆ, ಈ ಹಿಂದೆ ಏನಾಗಿತ್ತು, ರುದ್ರದೇವರು ದೊಡ್ಡವರ, ವಿಷ್ಣು ದೊಡ್ಡವನ, ಶ್ರೀಹರಿ ದೊಡ್ಡವರ, ಇದು ಹಿಂದಿನಿಂದ ಯುದ್ಧ ನಡೀತಾನೆ. ಆವಾಗ ಕೆಲವರು ಮಧ್ಯಸ್ಥಿಕೆಯಿಂದ ಬಂತು. ಏನಂತ, ಅವರು ದೊಡ್ಡವರು ಬೇಡ, ಇವರು ದೊಡ್ಡವರು ಬೇಡ, ನೀವೆಲ್ಲ ಸ್ವಲ್ಪ ತಲೆ ಕೆಟ್ಟಿದೆ. ಯಾಕೆ? ಇರೋದೇ ಜಗತ್ತಿನಲ್ಲಿ ಶಕ್ತಿ, ಒಂದೇ ಶಕ್ತಿ ಇರೋದು, ಆ ಶಕ್ತಿಯೇ ಬೇರೆ ಬೇರೆ ರೂಪಗಳಿಂದ ಕಾಣುತ್ತಾ ಇದೆ. ಏನು, ಒಂದು ಕಡೆ ವಿಷ್ಣು ಅಂತ ಕಾಣುತ್ತೆ ಆ ಶಕ್ತಿಯೇ, ಆ ವಿಷ್ಣು ಇನ್ನೊಂದು ಕಡೆ ರುದ್ರ ಅಂತ ಕಾಣುತ್ತೆ, ಇನ್ನೊಂದು ಕಡೆ ಬ್ರಹ್ಮ ಅಂತ ಕಾಣುತ್ತೆ, ಇನ್ನೊಂದು ಕಡೆ ಯಾರು, ಲಕ್ಷ್ಮಿ, ದುರ್ಗಾ, ಪಾರ್ವತಿ, ಸರಸ್ವತಿ, ಎಲ್ಲವೂ ಶಕ್ತಿಯ ರೂಪಗಳೇ, ಒಂದೇ ಶಕ್ತಿ ಎಲ್ಲ ಕಡೆ ಕಾಣ್ತಾ ಇದೆ, ಬೇರೆ ಬೇರೆ ರೂಪಗಳಿಂದ ಕಾಣ್ತಾ ಇದೆ. ಅದಕ್ಕೆ ಎಲ್ಲವೂ ಒಂದೇ ಅಂತ ತಿಳಿಯದೆ ಅಜ್ಞಾನಿಗಳು ಜಗಳ ಆಡ್ತಾ ಇದ್ದಾರೆ ಅಂತ ಒಂದು ಮತ. ಅವರೇನ್ ಮಾಡಿದ್ರು ಅಂದ್ರೆ ಹೇಳ್ತಾ ಇದ್ದಾರೆ, ಕಂದು ಗೊರಳ ದಿವಾಕರ ಹರಿ ಒಂದೇ. ಅಂದ್ರೆ ಕಂದು ಗೊರಳ ದಿವಾಕರ ಅಂದ್ರೆ ಕಂದು ಗೊರಳ ಅಂದ್ರೆ ರುದ್ರದೇವರು, ಮತ್ತು ದಿವಾಕರ ಅಂತ ಹೇಳಿದ್ರೆ ಸೂರ್ಯದೇವರು. ಅವರಿಬ್ಬರೆಲ್ಲ ಅವರಿಬ್ಬರು ತಗೊಂಡ ಮಿಕ್ಕನ ತಗೊಂಡ್ರು, ಎಲ್ಲರೂ ಕೂಡ ಹರಿ ದೇವರು, ಎಲ್ಲ ಒಂದೇ. ಈ ಒಂದೇ ಎಂಬುದರಡಿ ತಾತ್ಪರ್ಯ ಏನು? ಒಂದೇ ಶಕ್ತಿ, ಅದು ನಾನಾ ರೂಪ. ಅಷ್ಟು ಯಾಕೆ? ಶ್ರೀನಿವಾಸನ ಹತ್ರ ಹೋದರೆ ಶ್ರೀನಿವಾಸನ ಬಗ್ಗೆಯೇ ತುಂಬಾ ವಿವಾದಗಳಿವೆ ಜನರಲ್ಲಿ. ಹೇಗೆ ವಿವಾದ? ಇದು ಶಕ್ತಿಯ ರೂಪ ಅಂತ ಈಗಲೂ ಚಿಂತನೆ ಮಾಡುವವರಿದ್ದಾರೆ. ಯಾಕೆ? ಶ್ರೀನಿವಾಸನ ವಿಗ್ರಹಕ್ಕೆ ಹೆರಳಿದೆ, ಆ ಹೆರಳಿರೋದರಿಂದ ಅದು ಹೆಣ್ಣು ಮೂರ್ತಿ ಅಂತ ಚಿಂತನೆ ಮಾಡುವವರು ಮಹಾನುಭಾವರಿದ್ದಾರೆ. ಅದು ಶಕ್ತಿಯ ಮೂರ್ತಿ ಅಂತ ಉಪಾಸನೆ ಮಾಡುವವರು ಇದ್ದಾರೆ. ಇದು ನನ್ನ ಮಾತಲ್ಲ, ಇದು ನನ್ನ ಮಾತಲ್ಲ, ಈ ಹಳೆಯ ಘಂಟಸಾಲ ಶ್ರೀನಿವಾಸನ ಬಗ್ಗೆ ಒಂದು ಹಾಡು ಹೇಳಿದ್ದಾನೆ. ಆ ಲೋಕದಲ್ಲಿ ಚಾಲ್ತಿ ಇರುವ ಅಭಿಪ್ರಾಯಗಳೆಲ್ಲ ಅಲ್ಲಿ ಆತನ ಬಾಯಿಂದ ಬರುತ್ತೆ. ಶಕ್ತಿ ಅಂತಾರೆ ಕೆಲವರು, ಹರಿ ಅಂತಾರೆ, ಇನ್ನ ಏನೇನು ಅಂತಾರೆ, ನಿನ್ನ ಎಲ್ಲದರ ಏಕಾಕಾರ ನೀನೇ ಅಂತ. ಆ ಮತ ಅದು, ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ. ಪ್ರಧಾನ ಏನು? ಜೀವ ಜಡ ವಿಲಕ್ಷಣ ಭಗವಂತ, ಆ ಭಗವಂತನನ್ನ ಜೀವರ ಜೊತೆಗೆ ಸೇರಿಸಿ ಬಿಡೋದು ಎಂಬುದು ಸರಿಯಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಕಂದು ಗೊರಳ ದಿವಾಕರ ಹರಿಯೊಂದೇ. ಇನ್ನೊಂದು ಮತ ಇದೆ, ಅದೇನು ಅಂದ್ರೆ ಸೂರ್ಯ ಸುರೋತ್ತಮ. ಆ ಮತವಿದೆ. ಏನದು ಅಂದ್ರೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಅಸ್ವತಂತ್ರೇಣ ರುದ್ರೇಣ ಹರೇರೈಕ್ಯ ವಿಚಿಂತನಂ. ಇದು ಜಗನ್ನಾಥದಾಸರು ಸ್ವಯಂ ತಮ್ಮ ಬುದ್ಧಿ ಕಲ್ಪನೆ ಮಾಡಿಕೊಂಡು ಬರೆದ ಪಂಕ್ತಿಗಳಲ್ಲೇ ಅಲ್ಲ, ಎಲ್ಲ ಗರುಡ ಪುರಾಣದ ಪಂಕ್ತಿ ಡಿಟ್ಟೋ ಹಾಗೇ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಅಸ್ವತಂತ್ರೇಣ ರುದ್ರೇಣ ಹರೇಹೆ ಐಕ್ಯ ವಿಚಿಂತನಂ. ಸ್ವತಂತ್ರ ಅಲ್ಲಿ ನೋಡಿ, ಐಕ್ಯ ಚಿಂತನೆ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ವತಂತ್ರನಾದವ ಇವ ಅಸ್ವತಂತ್ರನಾದವ ಇವ ಇಬ್ಬರಿಗೂ ಚಿಂತನೆ ಹೇಗೆ ಐಕ್ಯ? ಅದು ಗರುಡ ಪುರಾಣ ಎತ್ತಿ ತೋರ್ತಾ ಇದೆ. ಅಸ್ವತಂತ್ರೇಣ ರುದ್ರೇಣ ಹರೇ ಐಕ್ಯ ವಿಚಿಂತನ. ರುದ್ರದೇವರ ಸ್ವತಂತ್ರರ ಹೇಗೆ ಹೇಳ್ತೀರಾ? ಅದು ಪುರಾಣವೇ ಹೇಳ್ತಾ ಇದೆ. ವಿಶೇಷವಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಎತ್ತಿ ತೋರುತ್ತಾರೆ. ದೇವರಿಗೂ ಅಂದ್ರೆ ಎರಡು ಧನುಸ್ಸುಗಳು ಏರ್ಪಾಡಾಯಿತು, ಹುಟ್ಟಿತು, ತಯಾರು ಮಾಡಿದ್ದದು. ಯಾವುದು? ಪಿನಾಕ ಧನಸ್ಸು, ಶಾರಂಗ ಧನಸ್ಸು. ಶ್ರೀಹರಿ ಶಾರಂಗ ಧನಸ್ಸನ್ನು ತಗೊಂಡದ್ದು, ರುದ್ರದೇವರು ಪಿನಾಕ ಧನಸ್ಸನ್ನು ತಗೊಂಡು ಯಾರು ಶ್ರೇಷ್ಠ ಅಂತ ಇಬ್ಬರಿಗೂ ಯುದ್ಧ ಕಲ್ಪನೆ ಮಾಡಿದರು. ಆವಾಗ ರುದ್ರದೇವರು ಯುದ್ಧಕ್ಕೆ ನಿಂತರು, ದೇವರು ಯುದ್ಧಕ್ಕೆ ನಿಂತರು. ಆವಾಗ ದೇವರು ಸುಮ್ಮನಾದರು. ಸುಮ್ಮನಾಗೋದು ಅಂದ್ರೆ ಏನು ಹೇಳಿದ್ರೆ, ಈ ಎದುರಿಗೆ ನಿಂತ ದೇವರಲ್ಲ, ರುದ್ರದೇವರ ಒಳಗಿರುವ ದೇವರು ಸುಮ್ಮನಾಗಿಬಿಟ್ರು. ಅವಾಗ ರುದ್ರದೇವರು ಕಣ್ಣಿನ ರೆಪ್ಪೆ ಹಾಡಿಸಲಿಕ್ಕೆ, ಅಲುಗಾಡಿಸಲಿಕ್ಕೆ ಆಗಲಿಲ್ಲ. ಅದು ನೋಡಿ ಎಲ್ಲರೂ ನಿರ್ಣಯ ಮಾಡಿದರು, ಅಸ್ವತಂತ್ರರಿವರು, ಸ್ವಾಮಿ ಸ್ವತಂತ್ರ. ಇದು ಶಾಸ್ತ್ರದಲ್ಲಿ ಬರುವ ಮಾತು, ಪುರಾಣಗಳಲ್ಲಿ ಬಂದ ಮಾತು. ಅದರಿಂದ ಟೋಟಲಿ ಡಿಫರೆಂಟ್ ಎಂಟಿಟಿ ದೇವರು ಹರಿ. ಹರಿಗೂ ಅಸ್ವತಂತ್ರರಾದ ರುದ್ರದೇವರಿಗೂ ಐಕ್ಯ ಚಿಂತನೆ ಮಾಡುವುದು. ನಂತರ ಸರ್ವೋತ್ತಮ ಸೂರ್ಯ ಏವ, ಇದೊಂದು ಮತ, ಸೌರ ಮತ ಅಂತ. ಅಂದ್ರೆ ಸೂರ್ಯನೇ ಸರ್ವೋತ್ತಮ. ಸರ್ವೋತ್ತಮ ಸೂರ್ಯ ಏವ ವಿಷ್ಣುವಾದ್ಯಾ ತಸ್ಯ ಕಿಂಕರಾಹ ಇತ್ಯಾದಿ ಚಿಂತನಂ ದೋಷ ಹರಿನಿಂದ ಇತಿ ಚ ಉಚ್ಯತೆ. ಕೇಳ್ತಾ ಇದ್ದಾರೆ, ಸರ್ವೋತ್ತಮ ಸೂರ್ಯ ವಿಷ್ಣು ಮೊದಲಾದವರೆಲ್ಲ ಆ ಸೂರ್ಯನ ಕಿಂಕರರು ಅಂತ ಚಿಂತನೆ ಮಾಡತಕ್ಕ ಮತ, ಅದನ್ನು ಹೇಳ್ತಾರೆ. ಈ ರೀತಿ ಯಾರು ಚಿಂತನೆ ಮಾಡುತ್ತಾರೆ ಅದು ದೋಷ, ಅದು ಹರಿಯ ನಿಂದ ಅಂತ ಕರೆಯಲ್ಪಡುತ್ತೆ. ದೇವರನ್ನು ಪ್ರತ್ಯೇಕವಾಗಿ ಯಾವುದೋ ಒಂದು ಕೊಳಕಾದ ಭಾಷೆಯಲ್ಲಿ ಬೈದಿದ್ದಲ್ಲ, ಅಸ್ವತಂತ್ರರಾದವರ ಜೊತೆಗೆ ಸ್ವತಂತ್ರರಾದವರನ್ನ ಒಟ್ಟಿಗೆ ಸೇರಿಸಿ ಇಬ್ರು ಒಂದೇ ಅಂತ ಹೇಳೋದು ಅವರ ನಿಂದೆ ಆಗುತ್ತಲ್ವ? ಅದನ್ನ ಚೆನ್ನಾಗಿ ತಿಳಿಸಿಕೊಡತಾ ಬರ್ತಾ ಇದ್ದಾರೆ. ಅದನ್ನೇ ದಾಸರ ಅಂದರು, ಸೂರ್ಯ ಸುರೋತ್ತಮ ಜಗದ್ವಂದ್ಯನೆಂಬುವವ ವಿಷ್ಣು ದೂಷಣೆ ಮಾಡಿದವ. ಅದ ಹೇಳ್ತಾರೆ, ವಿಷ್ಣು ಹೇಳ್ತಾರೆ ಹರಿನಿಂದ ಇತಿ ಚ ಉಚ್ಯತೆ. ಸ್ವತಂತ್ರನಾದ ಭಗವಂತನಿಗೆ ಅಸ್ವತಂತ್ರರಾದವರಿಗೆ ಐಕ್ಯ ಚಿಂತನ ಅಂದರೆ ಎಲ್ಲರೂ ಒಂದೇ ಅಂತ ಚಿಂತನೆ ಮಾಡೋದು ದೇವರನ್ನ ನಿಂದ ಮಾಡಿದಂತೆ. ಆದ್ದರಿಂದ ವಿಶೇಷವಾಗಿ ಇಂಥ ದೂಷಣೆ ಮಾಡಿದವ ದೈತ್ಯ ಅಂತ ಹೇಳ್ತಾ ಇದ್ದಾರೆ. ಈ ದೈತ್ಯ ಎಂಬ ಶಬ್ದವೂ ಕೂಡ ದಾಸರಾಯರು ಪ್ರಯೋಗ ಮಾಡಿದರೆ ನಾನು ಹೇಳ್ತಾ ಇಲ್ಲ. ಇದು ಯಾರು ಹೇಳ್ತಾ ಇರೋದು? ಗರುಡ ಪುರಾಣದಲ್ಲಿ ಹೇಳಿರತಕ್ಕಂಥ ಮಾತು. ಮುಂದೆ ವಿಶೇಷವಾಗಿರತಕ್ಕಂಥ ಅಂದ್ರೆ ದೈತ್ಯರ ತಾರತಮ್ಯವನ್ನ ಹೇಳಲಿಕ್ಕೆ ಹೋಗಿ ಈ ಏನೋ ಹೇಳ್ತಾರಲ್ಲ ಅಂದ್ರೆ ದೈತ್ಯ ಅಂದ್ರೆ ಏನು, ರೋಡ್ ಸೈಡ್ ಗುಂಡ ತರ ಇರ್ತಾರ, ಬೇಕಾಗಿಲ್ಲ. ಥಾಟ್ ಪ್ರಾಸೆಸ್ ಈ ತರ ಇದ್ದವರೆಲ್ಲ ದೈತ್ಯರು. ಅವರು ಸಾಫಿಸ್ಟಿಕೇಟೆಡ್ ಆಗಿರ್ಬೋದು, ಒಳ್ಳೆ ಡಿಗ್ನಿಫೈಡ್ ಆಗಿ ಪ್ಯಾಂಟು ಶರ್ಟು ಎಲ್ಲ ಹಾಕೊಂಡು ಟಕ್ ಮಾಡಿಕೊಂಡು ಟೈ ಇಟ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಕೂತ್ಕೊಂಡು ಸ್ಪೀಚ್ ಕೊಡ್ತಾ ಇರ್ಬೋದು, ಅಥವಾ ಕಚ್ಚೆ ಪಂಚೆ ಎಲ್ಲ ಹಾಕ್ಕೊಂಡು ಎಲ್ಲ ಇಟ್ಕೊಂಡು ಇರ್ಬೋದು, ಸೌಮ್ಯರಾಗಿ ಕೂತಿರ್ಬೋದು, ಮೇಲಿನ ಲಕ್ಷಣಗಳು ಹೀಗಿರ್ಬೋದು, ಅದೆಲ್ಲ ದೈತ್ಯ ಅಂತೆ ಹೇಗೆ ನಿರ್ಣಯ ಕೇಳ್ತಾ ಇದ್ದಾರೆ. ನಾವು ದೈತ್ಯರು ಅಂದ ಕೂಡಲೇ ನಮಗೆ ಈ ಪುರಾಣಗಳು ಕೇಳಿದಾಗ ಅದು ತಲೆ ಮೇಲೆ ಎರಡು ಕೋಡಿರಬೇಕು, ಹಲ್ಲುಗಳೆಲ್ಲ ಹೀಗಿರಬೇಕು, ನೋಡಲಿಕ್ಕೆ ಭಯಂಕರವಾಗಿರಬೇಕು, ಅವರ ಮೈ ಮೇಲೆ ಆ ಏನು ಈ ಪುರಾಣದಲ್ಲಿ ರಾಕ್ಷಸರು ಅಂತ ನೋಡ್ತಾರಲ್ಲ ಅಂದರೆ ಚಡ್ಡಿ ಥರ ಹಾಕ್ಕೊಂಡಿರ್ಬೇಕು, ಮೇಲಿನ ಮೈ ಮೇಲೆ ಏನು ವಸ್ತ್ರ ಇರಬಾರ್ದು, ಅದು ಯಾವುದೋ ಒಂದು ಖಡ್ಗ ಥರ ಹಿಡ್ಕೊಂಡಿರ್ಬೇಕು, ಎಲ್ಲ ಮಾಂಸ ತಿಂತಾ ಇರಬೇಕು, ಹೀಗಿದ್ರೇನೆ ದೈತ್ಯ ಅಂತ ನಮ್ಮ ತಲೆಯಲ್ಲಿ ಕಲ್ಪನೆ. ಆ ಪಿಕ್ಚರ್ಗಳೆಲ್ಲ ನೋಡಿ 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 ಹಾಗೆ ತಲೆಯಲ್ಲಿ ಬಂದ್ವಿ, ಹಾಗೆ ಏನು ಬೇಕಾಗಿಲ್ಲ, ಸಾಫ್ಟ್ ಕ್ಯಾಂಡೆಡ್ಸ್ ಈ ಥರನೇ ಈಗ ಇದೇ ವೇಷ ಹಾಕ್ಕೊಂಡು ಕೂತಿರ್ಬೋದು. ನಾವು ತಾನೆ ಥಾಟ್ ಪ್ರಾಸೆಸ್ ಯಾರಿಗೆ ಹೀಗಿರುತ್ತೋ ಅವರು ದೈತ್ಯರು. ನೋಡಿ ದಾಸರಾಯರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಆಕಾರ ನೋಡಿ, ಶರೀರದ ಆಕಾರ ನೋಡಿ ನೀವು ಇವರಿಂಥವರು ಅಂತ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಾಗಾದರೆ ಈ ಡೆಸಿಷನ್ ಮೇಕಿಂಗ್ಗೆ ಮತ್ತೇಗೆ ಅದು ಮಾಡೋದು, ಹೌ ಟು ಡಿಸೈಡ್ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದಿಸ್ ಈಸ್ ದಿ ಪ್ರಾಸೆಸ್. ದೈತ್ಯ ಅಂದರೆ ಹೂ ಹ್ಯಾಸ್ ದಿಸ್ ಥಾಟ್ ಪ್ರಾಸೆಸ್, ಈ ರೀತಿಯ ಆಲೋಚನೆ ಮಾಡತಕ್ಕಂಥವರು. ಆ ಆಲೋಚನೆ ಕೂಡ ಎಂಥದ್ದು ಅಂದರೆ ಹಿಂದಿನ ಕರ್ಮದಿಂದಾಗಿ ಬಂದಿರತಕ್ಕ ಇಂಥದ್ದೇ ಆಲೋಚನೆ ಬಂದಿರಬಹುದು, ಸ್ವಭಾವ ಒಳ್ಳೆದಿರಬಹುದು, ಒಳ್ಳೆಯವರಿರುತ್ತಾರೆ, ಇಂಥ ಆಲೋಚನೆ ಬಂದಿರಬಹುದು, ಅಂಥವರನ್ನೆಲ್ಲ ದೈತ್ಯರು ಅಂತ ಬೈತಾ ಇಲ್ಲ ಇಲ್ಲಿ ಗರುಡ ಪುರಾಣ. ತುಂಬ ಜನ ಒಳ್ಳೆಯವರಿರ್ತಾರೆ, ಆದರೆ ಈ ಥರ ಆಲೋಚನೆ ಇರುತ್ತೆ ಅಷ್ಟು ಮಾತ್ರ ಕೂಡ ದೈತ್ಯರು ಅಂತ ಬೈತಾ ಇಲ್ಲ. ಯಾರಿಗೆ ಸ್ವಭಾವ ಸ್ವರೂಪದಲ್ಲೇ ಇರುತ್ತೋ ಅವರನ್ನ ದೈತ್ಯರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ವಿಶೇಷವಾಗಿರತಕ್ಕಂಥ ದಾಸರಾಯರ ಈ ಒಂದು ಸಂಧಿ ಅತ್ಯಂತ ಪ್ರಧಾನವಾದದ್ದು. ನಾಣ್ಯಕ್ಕೆ ಎರಡು ಮುಖ ಇದ್ದಂತೆ ಈ ಸಂಧಿ ಅತ್ಯಂತ ಪ್ರಧಾನ. ಅದಕ್ಕೆ ಇದರ ಪೀಠಿಕೆಯನ್ನು ಕೊಡುವಾಗಲೇನೆ ವಿಶೇಷವಾಗಿ ನಮ್ಮ ಜಮಖಂಡಿ ಆಚಾರ್ಯರು ಈ ದೈತ್ಯ ತಾರತಮ್ಯ ಸಂಧಿಗೆ ಪೀಠಿಕೆಯನ್ನು ಕೊಡತಾ ಅವರು ಬಹಳ ಸುಂದರವಾಗಿ ಹೇಳ್ತಾ ಬರ್ತಾ ಇದ್ದಾರೆ. ನರಕತಾರಿಣೇ ನಮಃ ಅಂತ ಅವರು ವಿಶೇಷವಾಗಿ ಹೇಳತಾ ಇನ್ನ ಅವರು ಚೆನ್ನಾಗಿ ಹೇಳ್ತಾ ಇದ್ದಾರೆ, ದಿತಿ ನಂದನ ವರ್ಯಾಣಾಂ ತಾರತಮ್ಯಂ ಸುರೇಶವತ್ ಜ್ಞಾತ್ವಾ ಧ್ಯಾತ್ವಾ ಹರೇರ್ ಲೋಕೆ ಕ್ರೀಡತೆ ಹರಿವಾಕ್ಯತಃ. ಎಂಥ ಭಾತ್ ಹೇಳ್ತಾ ಇದ್ದಾರೆ, ದಿತಿ ನಂದನ ವರ್ಯಾಣ ಈ ದಿತಿ ದೇವಿಯ ಮಕ್ಕಳು ಏನಿದ್ದಾರಲ್ಲ ಅವರ ವರ್ಯಾಣ ಅದರಲ್ಲಿ ಶ್ರೇಷ್ಠರು, ಅದರಲ್ಲಿ ತಾರತಮ್ಯಂ ಅವರ ತಾರತಮ್ಯವನ್ನು ದೇವತೆಗಳಂತೆ, ದೇವತೆಗಳು ಹೇಗೆ ತಾರತಮ್ಯದಲ್ಲಿದ್ದಾರೋ ದೈತ್ಯರ ತಾರತಮ್ಯವನ್ನ ನೋಡಿ ಎರಡು ಶಬ್ದ ಹಾಕ್ತಾ ಇದ್ದಾರಲ್ಲಿ. ಜ್ಞಾತ್ವ ತಿಳ್ಕೊಂಡು ತಿಳ್ಕೊಂಡುವಪ್ಪ ಬೆಲ್ಲ ಪಟ್ಟಿ ಗೊತ್ತು ನಮಗೆ, ಸಾಕ ಸಾಕಾಗಲ್ಲ ಹೇಳ್ತಾರೆ. ಜ್ಞಾತ್ವ ಧ್ಯಾತ್ವ ಧ್ಯಾನ ಮಾಡು, ಅಲ್ರಿ ನಮ್ ಧ್ಯಾನದ್ರೆ ದೈತ್ಯರನ್ನು ತರಬೇಕಾ, ದೇವತೆಗಳೇ ಬರ್ತಾ ಇಲ್ಲ ಇನ್ನು ದೈತ್ಯರು ನಮ್ಮ ಧ್ಯಾನದಲ್ಲಿ ತರಬೇಕಾ ಅಂದ್ರೆ ನಮ್ಮ ಶರೀರದಲ್ಲಿ ದೈತ್ಯರನ್ನು ಚಿಂತನೆ ಮಾಡಿ ಇದ್ದಾರವರು, ಅವರಲ್ಲಿ ಭಗವಂತನ ಚಿಂತನೆ ಮಾಡಿ ನಮ್ಮ ಸ್ವಾಮಿಯವರನ್ನ ಹತ ಹಾಕಬೇಕು ಅಂತ ಚಿಂತನೆ ಮಾಡದಿದ್ದರೆ ಅವರ ವ್ಯಾಪಾರ ಕಡಿಮೆ ಆಗಲ್ಲ. ಅದನ್ನ ಹೇಳ್ತಾರೆ ಜ್ಞಾತ್ವ ಧ್ಯಾತ್ವ, ಇದರಿಂದ ಏನಾಗುತ್ತೆ, ಹರೇರ್ ಲೋಕೆ ಕ್ರೀಡತೆ, ಶ್ರೀಹರಿಯ ಲೋಕದಲ್ಲಿ ಅವನಿಗೆ ಸಂತೋಷವಾಗಿರತಕ್ಕಂಥ ಆಟ ಅಂದರೆ ಆನಂದ ಉದ್ರೇಕ ಸಿಗುತ್ತೆ. ಇದು ಹೇಗೆ, ಯಾರು ಹೇಳಿದಿದ್ದನ್ನ ಅಂದರೆ ಹರಿವಾಕ್ಯತಃ ದೇವರೇ ಹೇಳಿದ ಮಾತಿದು ಅಂತ ಸ್ಪಷ್ಟವಾಗಿ ನಮ್ಮ ಜಮಖಂಡಿ ಆಚಾರ್ಯರು ವ್ಯಾಖ್ಯಾನದಲ್ಲಿ ಸ್ಪಷ್ಟ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅದು ಗರುಡ ಪುರಾಣದ ವಾಕ್ಯವನ್ನೇ ಕೊಟ್ಟು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ನಮಗೆ ಸಾಮಾನ್ಯವಾಗಿ 32 ಸಂಧಿಗಳಲ್ಲಿ ಎಲ್ಲ ಸಂಧಿ ನೋಡ್ತೀವಿ, ಈ ಸಂಧಿ ಒಂದು ಸ್ವಲ್ಪ ಕಟಾಕ್ಷ ಬೀರಿ ಹೋಗ್ತೀವಪ್ಪ. ಇದು ದೈತ್ಯ ಸಾರ ಸಂಧಿ, ದೈತ್ಯರೇನೋ ಒಂದು ಪಟ್ಟಿದ್ದಾರಂತೆ, ದಾಸರ ಕೊಟ್ಟಿದ್ದಾರಪ್ಪ, ನೋಡ್ಕೊಂಡು ಬಿಡೋಣ. ಅದು ಇದರ ಕಡೆ ಗಮನ ಇರಲ್ಲ, ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಮಗದು. ಯಾಕೆ? ಬೆಲೆ ಗೊತ್ತಿಲ್ಲ. ಇದು ಗೊತ್ತಾದರೆ ಹೊರತು ನಮ್ಮ ಸಾಧನೆ ಪೂರ್ಣ ಆಗಲ್ಲ ಅಂಬೋದು ನಾವು ತಿಳ್ಕೊಂಡಿಲ್ಲ. ಇದಕ್ಕೆ ಇಂಪಾರ್ಟೆನ್ಸ್ ನಾವು ಕೊಡಲ್ಲ, ಕೊಡಬೇಕಿದು. ಆದ್ದರಿಂದ ದಾಸರಾಯರ ಪಾದಕ್ಕೆ ಎಷ್ಟು ನಮಸ್ಕಾರ ಮಾಡಿದ್ರು ನಮಗೆ ಸಾಲದು. ಏನೇನು ನಮಗೆ ಸಾಧನಾ ಮಾರ್ಗದಲ್ಲಿ ಪ್ರಧಾನ ಬೇಕು ಅದೆಲ್ಲವನ್ನ ಏಕತ್ರ ಸಂಗ್ರಹ ಮಾಡಿ ಅಪ್ಪ ಇದೊಂದು ತಿಳ್ಕೊಳ್ಳು. ನೂರಾರು ಪುಸ್ತಕಗಳಿವೆ, ನೋಡ್ಲಿಕ್ಕೆ ನಿಂಗೆ ತಲೆ ಕೆಟ್ಟ ಹೋಗುತ್ತೋ? ಈ ಒಂದು ಪುಸ್ತಕ ಹಿಡ್ಕೋಪ್ಪ, ಎಲ್ಲ ತೆಗೆದುಕೊಟ್ಟಿದ್ದೇನೆ, ಇದರಿಂದ ನೀವು ಉದ್ಧಾರ ಆಗ್ತೀನಿ ನೋಡು ಅಂತ ಕೊಟ್ಟಂತ ದಾಸರಾಯರ ಒಂದು ಆ ಕಾರುಣ್ಯ ಏನಂತ ಹೇಳಲಿಕ್ಕೆ ಸಾಧ್ಯ? ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತಷ್ಟೇ ದಾಸರಾಯರ ಕರುಣ. ಇಡೀ ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ಏನೇನಿದೆ ಸಂಸ್ಕೃತದಲ್ಲಿ ಇದ್ದಿರಬಹುದು, ಅದನ್ನೇ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಜಿಸ್ಟ್, ಇಷ್ಟು ತಿಳ್ಕೊ, ಇಷ್ಟು ಅನುಸಂಧಾನ ಮಾಡಿ. ಆ ಎರಡು ಶಬ್ದಗಳಾಗ್ತಾರೆ ಜಮಖಂಡಿ ಆಚಾರ್ಯ, ಜ್ಞಾತ್ವ ಧ್ಯಾತ್ವ, ತಿಳ್ಕೋ ಚಿಂತನೆ ಮಾಡು. ಇದು ಅನುಸಂಧಾನ ಅಂದರೆ ಧ್ಯಾನ, ಜ್ಞಾನ ಧ್ಯಾನ ಈ ಎರಡರಿಂದ ಬರುತ್ತೆ ನೋಡಿ. ಸಾಧನ ಅಂದ್ರೆ ಏನು? ಈ ಎರಡರ ಸಮ್ಮೇಳನ, ಜ್ಞಾನ ಧ್ಯಾನದ್ದು. ಅದನ್ನ ಹೇಳ್ತಾರೆ ಜ್ಞಾತ್ವ ಧ್ಯಾತ್ವ. ಎಷ್ಟು ಒಳ್ಳೆ ಸುಂದರ ಶಬ್ದಗಳಾಗ್ತಾ ಇದ್ದಾರೆ. ನಾವು ಜ್ಞಾತ್ವ ಆ ಭಾಗ ಇರುತ್ತೆ, ಧ್ಯಾತ್ವ ಇರಲ್ಲ. ಈ ಜ್ಞಾತ್ವಕ್ಕೆ ಎಲ್ಲರೂ ಸೇರಬಹುದು ತಿಳ್ಕೊಳ್ಳಿಕ್ಕೆ, ಧ್ಯಾತ್ವ ಅನ್ನೋದಕ್ಕೆ ಒಬ್ಬರೇ ಕೊಡಬೇಕು. ತಿಳ್ಕೊಂಡದ್ದನ್ನ ಎಷ್ಟು ಜನ ನಾವು ಹರಿಕಥಾಮೃತ ಸಾರ ಎಷ್ಟು ಸಲ ಮಂಗಳಗಳು ಮಾಡಿಬಿಡ್ತಾ ಇರ್ತೀವಿ. ನಾವು ಹೇಳಿ ಮಂಗಳ, ನೀವು ಕೇಳಿ ಮಂಗಳ ಮಾಡಿಬಿಡ್ತಾ ಇರ್ತೀರಿ, ಮಾಡಿಬಿಡ್ತಾ ಇರ್ತೀವಿ. ಆದರೆ ಎಷ್ಟು ಜನ ನಾವು ಒಬ್ಬರೇ ಕೂತು ಎಷ್ಟು ಸಲ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿದ್ವಿ, ಮೆಲಕು ಹಾಕಿದ್ವಿ? ಇಲ್ಲಲ್ಲ, ತಂಟೆಗೆ ಹೋಗಲ್ಲ. ಆ ಎರಡನೇ ಭಾಗ ತಂಟೆಗೆ ಹೋಗಲ್ಲ, ಮೊದಲನೇ ಭಾಗದಲ್ಲಿ ಉರುಳಾಡ್ತಾ ಇರ್ತೀವಿ. ಏನು ಆ ಆಚಾರ ಹತ್ರ ಜ್ಞಾತ್ವ, ಈ ಆಚಾರ ಹತ್ರ ಜ್ಞಾತ್ವ, ಅಥವಾ PhD ಹೋಗಿ ಅಲ್ಲಿ ಜ್ಞಾತ್ವ, ಈ ಎಲ್ಲವೂ ಮಾಡ್ತಾ ಇರ್ತೀವಿ ಅಷ್ಟೇ ಹೊರತು ಧ್ಯಾತ್ವ ಕೃಷ್ಣಾರ್ಪಣ. ಇದನ್ನ ನೀನು PhD ಮಾಡಬೇಕು ಅಂತ ನಾವು ಒತ್ತಿ ಹೇಳ್ತೀವಿ ಅಷ್ಟೇ ಹೊರತು, ನಾನು PhD ಮಾಡ್ಲಿಕ್ಕೆ ವಿರೋಧ ಅಲ್ರಿ. ಇವು ಇಷ್ಟು ಸಲ ಆಚಾರ ಹೇಳ್ತಾರೆ ನಾವು PhD ಮಾಡಿದಕ್ಕಾದ್ರೆ ಹೊಟ್ಟೆ ಉರಿತಾ ಇದೆ, ಅವ್ರಿನ್ನ PhD ಮಾಡಿಲ್ಲ ಅಂತ. ಹಾಗಂದ್ಕೋಬೇಡಿ, ನಂಗೆ ಅದು ಕನಸಲ್ಲೂ ಅದರ ಕುರಿತು ಆಲೋಚನೆ ಇಲ್ಲ, ನಂಗೆ ಇಷ್ಟವೂ ಇಲ್ಲ. ಅದು ಕಟ್ಕೊಂಡು ಏನು ಮಾಡಬೇಕು? ವಿಶೇಷ ಏನಿದೆ ಅದನ್ನ ಮನಸ್ಸಲ್ಲಿ ಧ್ಯಾನ ಅಂದ್ರೆ ಏನ್ರಿ? ಅಂದರೆ ಯಾರ ಕುರಿತು ಹೇಳಿದ್ದಾರೋ ಅವರನ್ನ ನಮ್ಮೊಳಗಿದ್ದಾರೆ ಅಂತ ಪ್ರತಿಯೊಬ್ಬರನ್ನ, ಸ್ವಾಮಿ ನೀವಿದ್ದೀರಾ, ನೀವಿದ್ದೀರಾ, ಬ್ರಹ್ಮದೇವರೇ ನನ್ನೊಳಗೆ ನೀವಿದ್ದೀರಾ, ನೀವಿಂಥವ್ರು, ನಿಮಗೆ ನಮಸ್ಕಾರ ಅಂತ ಅವರನ್ನು ನಮ್ಮೊಳಗೆ ಫೀಲ್ ಆಗಿ ಅವರಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸೋದು ಧ್ಯಾನ. ಆ ರೀತಿಯಲ್ಲಿ ದೇವರು ಮುದುರ್ಕೊಂಡು ಎಲ್ಲರನ್ನ ಚಿಂತನೆ ಮಾಡೋದಲ್ವಾ? ಆ ಥರ ಮಾಡಿದೀವ? ದಾಸರಾಯರು ಹೇಳಿದಂತೆ ಒಂದ್ಸಲ ನೋಡಿಕೊಳ್ಳಿ, ಆ ಥರ ನಾವು ಮಾಡಿದರೆ ಹರಿಕಥಾಮೃತ ಸಾರ PhD ಮಾಡಿದಂತೆ ಆಗುತ್ತೆ. ಅಂತಹ PhD ನಮಗೆ ದಾಸರಾಯರು ಮಾಡಿಸಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಈ ವಿಶೇಷವಾಗಿರತಕ್ಕಂಥ ಪದ್ಯದ ಅರ್ಥವನ್ನ, ಎಷ್ಟಿದೆ ಇನ್ನ ಪದ್ಯದಲ್ಲಿ, ಮುಗಿತು 4-5 ಈ ಎರಡು ಪದ್ಯಗಳ ಅರ್ಥ ನಾಳೆ ಬರೆದುಕೊಂಬೋಣ. ಶ್ರೀಕೃಷ್ಣ ಅರ್ಪಣೆ.